ಭಗವತ್ ಭಕ್ತರಿದನ ಅದರದಿ ಕೇಳುವುದು. ಇವತ್ತು ಸೆವೆಂತ್ ಅನ್ನ ಭಾರತೀ ದೇವಿ ಆಯ್ತು. ಭಾರತೀ ದೇವಿ ಆದ ಮೇಲೆ ಇಲ್ಲಿ ವೇದವ್ಯಾಸರ ಸ್ಮರಣೆ ಬರುತ್ತೆ. ಇದು ಮುಂಚೆನೆ ಹೇಳಿದ್ವಿ. ಫಸ್ಟ್ ಯಾಕೆ ತಾರತಮ್ಯ ಪ್ರಕಾರ ಯಾಕೆ ಇಲ್ಲ ಅಂದರೆ, ಫಸ್ಟ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಗುರು ವಂದನೆ ಹೇಗೆ ಮಾಡಬೇಕು, ನಮಗೆ ಒಂದು ವಿದ್ಯೆ ಪಡಿಬೇಕಂದ್ರೆ ಅದು ಹೇಗೆ ನಾವು ನಮಸ್ಕಾರ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಆಗಮವನ್ನ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅದು ಹೇಗಿದೆ ಅಂದ್ರೆ, ಫಸ್ಟ್ ಬಂದು ಏಳು ಮೂಲ ಗುರುಗಳ ನಮಸ್ಕಾರ ಮಾಡಬೇಕು ಅಂತಾರೆ. ಏಳು ಮೂಲ ಗುರುಗಳು ಯಾರು ಅಂದ್ರೆ, ಲಕ್ಷ್ಮೀ, ನಾರಾಯಣ, ವಾಯು, ಬ್ರಹ್ಮ, ಸರಸ್ವತಿ, ಭಾರತಿ, ವೇದವ್ಯಾಸರು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೇದವ್ಯಾಸರನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಭಾರತಿ ಆದಮೇಲೆ ವೇದವ್ಯಾಸರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತಿ ಆದ ಮೇಲೆ ಬರುತ್ತೆ. ಅದು ಒಂದು ಕಾರಣ. ಇನ್ನೊಂದು ಏನಂದ್ರೆ, ಈ ವಿದ್ಯೆ ದ್ವಾಪರ ಯುಗದಲ್ಲಿ ವೇದವ್ಯಾಸ ಅವತಾರ ಬಗ್ಗೆ ಒಂದು ಕಥೆಯನ್ನ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಆ ಕಾಲದಲ್ಲಿ ಒಂದು 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 ಫ್ಯಾಮಿನ್ ಬಂದ್ಬಿಡತ್ತೆ ದ್ವಾಪರದಲ್ಲಿ. ಎಲ್ಲ ಕಡೆನೂ ಊಟ ತಿಂಡಿ ಒಂದು ಸಿಕ್ಕೋದಿಲ್ಲ. ಆವಾಗ ಗೌತಮರ ಆಶ್ರಮದಲ್ಲಿ ಮಾತ್ರ ಎಲ್ಲ ಸಿಕ್ಕತ್ತೆ. ಸೊ ಎಲ್ಲ ಋಷಿಗಳು ಅಲ್ಲಿ ಗೌತಮರ ಆಶ್ರಮಕ್ಕೆ ಹೋಗಿ ಅಲ್ಲೇ ಇರ್ತಾರೆ. ಸ್ವಲ್ಪ ಕಾಲ ಆದಮೇಲೆ ಅದು ಫ್ಯಾಮಿನ್ ಎಲ್ಲ ಹೊರಟೋಗತ್ತೆ. ಆವಾಗ ಆ ಋಷಿಗಳು ಅಲ್ಲಿಂದ ಗೌತಮರ ಆಶ್ರಮ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಳ್ತಾರೆ. ಆವಾಗ ಗೌತಮರಿಗೆ ವಿರುದ್ಧವಾಗಿ ಹೇಳಕ್ ಇಷ್ಟ ಇರೋದಿಲ್ಲ. ಆವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಒಂದು ಒಂದು ಆಕಳನ್ನ ಸೃಷ್ಟಿ ಮಾಡ್ತಾರೆ. ಮಾಯಾಗೋ ಅನ್ನ ಸೃಷ್ಟಿ ಮಾಡಿ ಅಲ್ಲಿ ಗೌತಮರು ಬರೋವಾಗ ಗೌತಮರು ಕೈ ತಾಕಿ ಅದು ಸತ್ತೋಯ್ತು ಅಂತ ಒಂದು ಭ್ರಮೆಯನ್ನ ಉಂಟು ಮಾಡಿ ಅದನ್ನ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ಅಲ್ಲಿಂದ ಹೊರಟು ಬಿಡ್ತಾರ. ಅದು ಗೌತಮ ಋಷಿಗಳಿಗೆ ಅದು ಅರ್ಥ ಆಗತ್ತೆ. ಅರ್ಥ ಆಗಿ, ನನ್ಗೆ ಈ ತರ ಮಾಡ್ಬಿಟ್ರಲ್ಲ, ನಿಮ್ಗೆ ಎಲ್ಲರಿಗೇನು ಜ್ಞಾನ ಭ್ರಷ್ಟವಾಗಲಿ ಇಲ್ಲಿ ಅಂತ ಒಂದು ಶಾಪ ಕೊಟ್ಟು ಬಿಡ್ತಾರೆ. ಆ ಶಾಪ ಕೊಟ್ಟ ಮೇಲೆ ಅವ್ರ ವಾಕ್ ಪ್ರಕಾರ ಎಲ್ಲ ಜ್ಞಾನ ಭ್ರಷ್ಟ ಆಯ್ತು ಅಂದ್ರೆ, ಬ್ರಹ್ಮವಾಯುಗಳಿಗೆ ರುದ್ರದೇವರಿಗೆ ಭ್ರಷ್ಟ ಆಯ್ತು ಅಂತ ಅರ್ಥ ಅಲ್ಲ. ಉಳಿದ ಸಾಮಾನ್ಯ ಜನರಿಗೆ, ಪಂಡಿತರಿಗೆ, ಋಷಿಗಳಿಗೆ, ಇವ್ರಿಗೆಲ್ಲ ಜ್ಞಾನ ಸ್ವಲ್ಪ ತಿರೋಧಾನ ಆಗತ್ತೆ. ಆವಾಗ ಎಲ್ರು ಬ್ರಹ್ಮವಾಯುಗಳು ದೇವರನ್ನ ಸ್ತೋತ್ರ ಮಾಡ್ತಾರೆ. ವೇದವ್ಯಾಸ ರೂಪ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ವೇದವ್ಯಾಸರು ಬಂದು ಅವತಾರ ತಾಳ್ತಾರೆ. ಈ ವೇದವ್ಯಾಸರ ಅವತಾರ ಅಂಬೋದು ಮುಂಚೆನೂ ಆಗಿದೆ. ದೇವರ ಅವತಾರಗಳು ಯಾವತ್ತೂ ನಿತ್ಯ. ದೇವರು ಸೃಷ್ಟಿ ಮಾಡಿದಾಗಲೇ ಎಲ್ಲ ಅವತಾರಗಳು ಎಂದೆಂದೂ ಸರ್ವತಾ ನಿತ್ಯವಾಗವೇ ಇರುತ್ತೆ. ಒಂದೊಂದು ಕಾಲದಲ್ಲಿ ಅವನು ಹಾಗೆ ಕಾಣಿಸ್ಕೊಡ್ತಾನೆ, ಜನಗರಿಗೆ ಕಾಣಿಸ್ಕೊಡ್ತಾನೆ. ಅದನ್ನೇ ನಾವು ಅವತಾರ ಅಂತ ಹೇಳ್ತೀವಿ. ಈ ವೇದವ್ಯಾಸ ಅವತಾರನು ದ್ವಾಪರ ಯುಗದಲ್ಲಿ ಅನೇಕ ಅನೇಕ ಸಾರಿ ಆಗಿದೆ. ಎರಡನೇ ದ್ವಾಪರ, ಏಳನೇ ದ್ವಾಪರ, 16th ದ್ವಾಪರ, 25th ದ್ವಾಪರ, 28th ದ್ವಾಪರದಲ್ಲಿನೂ ಆಗಿದೆ. ಇಲ್ಲಿ ಏನು ವಿಶೇಷ, ಈ ವೇದವ್ಯಾಸರದ್ದು ವಿಶೇಷ ಇಲ್ಲಿ ಏನಂದ್ರೆ, ವೇದಗಳನ್ನ ವಿಭಾಜನೆ ಮಾಡ್ತಾರೆ. ವೇದಗಳು ಮೂಲ ವೇದಗಳು ಅಂತ ಒಂದು ವೇದಗಳಿತ್ತು. ಅದು ಕಾಲಕ್ಕೆ ಅನುಗುಣವಾಗಿ ಆ ವೇದದ ಅರಿವು ಸಿಕ್ಕಲಾಂಗಿರುವಾಗ ಅದರಿಂದ ಕೆಲವೇ ಅಂಶಗಳನ್ನು ತೆಗೆದು ಋಗ್ಗೆಜ್ಜು ಸಾಮ ಅಂತ ವೇದ ಮಾಡಿದ್ರು. ಆಮೇಲೆ ಅದಕ್ಕೆ ಅವಾಂತರ ವೇದ ಉಪವೇದ ಅಂತ ಕರೀತಾರೆ. ಅದು ಆಮೇಲೆ ಏನಾಯ್ತು ಅಂದ್ರೆ, ಅದನ್ನು ಜನಗಳಿಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲಾಂಗಿರುವಾಗ ವೇದವ್ಯಾಸ ರೂಪದಿಂದ ಬಂದು ಅವರು ಅದನ್ನ ಒಂದು ಶಾಖಾ ರೂಪದಿಂದ, ಶಾಖಾ ಅಂದ್ರೆ ಇನ್ನೊಂದು ಕೆಲವೇ ಅಂಶಗಳನ್ನ, ಋಗ್ಗೆಜ್ಜು ಸಾಮವೇದ ಅಥರ್ವ ವೇದದಿಂದ ಒಂದು ಕೆಲವೇ ಅಂಶಗಳನ್ನ ತಕೊಂಡು ಅದು ಶಾಖಾ ರೂಪದಿಂದ, ಶಾಖಾ ಅಂದ್ರೆ ಒಂದು ಸ್ಮಾಲ್ ಪೋರ್ಷನ್, ಅದು ಮೆನಿ ಬ್ರಾಂಚಸ್ ಆಗಿ ಮಾಡಿದ್ದಾರೆ. ಅದಕ್ಕೆ ವೇದ ವಿಭಾಗನೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಅದು ಮಾತ್ರ ಇಲ್ಲ, ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ನಿರ್ಣಯ ಮಾಡುವುದಕ್ಕಾಗಿ ಅನೇಕ ಪುರಾಣಗಳು ಮತ್ತು ಬ್ರಹ್ಮಸೂತ್ರ ಭಾಷೆಯನ್ನ ಆ ಅವತಾರದಲ್ಲಿ ಅವರು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ವೇದವ್ಯಾಸ ರೂಪ ಪರಮಾತ್ಮನನ್ನ ಮೂಲಗುರು ಸ್ಥಾನದಿಂದ ನಾವು ಸ್ಮರಣೆ ಮಾಡಬೇಕು. ಗುರುಸ್ಥಾನದಿಂದ ಫಸ್ಟ್ ಬಂದದ್ದು ದೇವತಾ ಸ್ಥಾನ ಮಾಡಿಬಿಟ್ಟ ಮೇಲೆ, ನಾರಾಯಣ ರೂಪ ಪರಮಾತ್ಮನ ಧ್ಯಾನ ಮಾಡಿದ ಮೇಲೆ ಗುರುಸ್ಥಾನದಿಂದ, ಮೂಲಗುರು ಸ್ಥಾನದಿಂದ ವೇದವ್ಯಾಸರಿಗೆ ಪ್ರತ್ಯೇಕವಾದ ಒಂದು ನಮಸ್ಕಾರ. ಅದು ಹೇಳ್ತಾ ಇದ್ದಾರೆ ಹಾಗೆ ಅಂತ. ಭೇದ ಪೀಠ ಇದು ಈ ಪದ್ಯ ತುಂಬಾ ವಿಶೇಷ ಪದ್ಯ. ಈ ಪದ್ಯ ನೋಡಿದ್ರೆ ನೀವು ಕಂಪ್ಲೀಟ್ ಆಗಿ ಸಂಸ್ಕೃತದಲ್ಲೇ ಇದೆ ನೋಡಿ. ವೇದ ಇದು ಎಲ್ಲ ಸಂಬೋಧನೆ ಇದು ಸಂಸ್ಕೃತದಲ್ಲಿ ಇದೆ. ಅದಕ್ಕೆ ಅನೇಕ ಅರ್ಥಗಳು ಹೇಳ್ತಾರೆ, ಅನೇಕ ಅರ್ಥಗಳನ್ನು ನೋಡಬಹುದು. ವೇದವ್ಯಾಸ ರೂಪ ಪರಮಾತ್ಮನ ಹೇಗೆ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರಾನಾದಾನಾದಿ ಕಾರಣ ಭಾದರಾಯಣ ಪಾಹಿ ಸತ್ರಾಣ ಅಂತ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಬಂದು ವೇದಪೀಠ ಹೇಬೆ ವೇದಪೀಠ ಅಂತ. ವೇದಪೀಠ ವೇದಪೀಠ ಅಂದ್ರೆ ವೇದವನ್ನೇ ಪೀಠವಾಗಿ ಮಾಡಿ ಕುಳಿತಿರುವನು ಅಂತ ಒಂದರ್ಥ. ಬಟ್ ಇಲ್ಲಿ ಹೇಳುವುದು ಏನು ಅಂದ್ರೆ ವೇದ ವೇದಕ್ಕೆ ಅಭಿಮಾನಿ ಆದಂತ ಲಕ್ಷ್ಮಿಯನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವನು ಅಂಬೋ ಅರ್ಥನು ಹೇಳ್ತಾರೆ. ಹೇಳಿದದು ಸರಿಯಾಗಿ ಬರುತ್ತೆ. ಲಕ್ಷ್ಮಿ ವೇದ ಪೀಠ ಅಂಬೋ ಶಬ್ದಕ್ಕೆ ಲಕ್ಷ್ಮಿ ಅಂತ ತಕೋಬಹುದು. ಸೊ ಲಕ್ಷ್ಮಿ ಲಕ್ಷ್ಮಿ ಆಮೇಲೆ ವೇದ ಪೀಠ ವಿರಿಂಚಿ ವಿರಿಂಚಿ ಅಂದ್ರೆ ಹೇಳ್ತಾರೆ ವಿರಿಂಚಿ ಎಂಬೋ ಶಬ್ದ ಸೃಷ್ಟಿ ಆರಂಭದಲ್ಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮ ತಾಳಿದ ಒಂದು ರೂಪಕ್ಕೆ ವಿರಿಂಚ ಅಂತ ಕರೀತಾರೆ. ವಿರಿಂಚ ಅಂದ್ರೆ ವಿಸ್ತಾರ ಮಾಡಿದವನು ಅಂತನೂ ಅರ್ಥ ಉಂಟು. ಬ್ರಹ್ಮನಿಂದ ಸೃಷ್ಟಿ ವಿಸ್ತಾರ ಆಯಿತು, ಅದಕ್ಕೆ ವಿರಿಂಚಿ ಎಂಬುದಕ್ಕೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ಈ ಬ್ರಹ್ಮಾಂಡದಲ್ಲಿ ಚತುರ್ಮುಖನಾಗಿದ್ದ. ಅದಕ್ಕೆ ಹಿಂದೆ 50 ಇಯರ್ಸ್ ಹಿಂದೆ ಅವನು ಹುಟ್ಟಿದ್ದಾಗ ಅವನಿಗೆ ವಿರಿಂಚ ಅಂತ ಕರೀತಾರೆ. ಸೊ ಆ ವಿರಿಂಚ ಅನ್ಬೋದು ಬ್ರಹ್ಮನ ಹೆಸರು. ವೇದಪೀಠ ವಿರಿಂಚಿ ಭವ ಭವ ಅಂದ್ರೆ ರುದ್ರದೇವರು. ಇಲ್ಲಿ ಯೂಶಲ್ ಆಗಿ ನಾವು ಭವ ಅಂತ ರುದ್ರದೇವರನ್ನ ಸಂಹಾರಕರ್ತ ಅಂತನೇ ನಾವು ಕೇಳಿದ್ದೀವಿ. ಇಲ್ಲಿ ಭವ ಅಂತ ಕರೀತಾರೆ. ಭವ ಅಂದ್ರೆ ಸೃಷ್ಟಿ ಮಾಡಿದ್ದವನು ಅಂತ ಅರ್ಥ ಆಗತ್ತೆ. ಬ್ರಹ್ಮನ ಸೃಷ್ಟಿ ಆದ ಮೇಲೆ ಎಲ್ಲ ಸೃಷ್ಟಿ ಪ್ರಕರಣ ನೋಡಿದಾಗೆ ಬ್ರಹ್ಮ ಸೃಷ್ಟಿ ಆದ ಮೇಲೆ ಬರುವಂತದ್ದು ರುದ್ರದೇವರ ಸೃಷ್ಟಿ. ಪಂಚ ತನ್ ಅದು ತಾಮಸ ಅಹಂಕಾರದಿಂದ ಎಲ್ಲ ಪಂಚ ಪಂಚ ಆದದ್ದು ರುದ್ರನಿಂದ ಬಂದದ್ದು. ಪಂಚಭೂತ ಪಂಚ ತನ್ಮಾತ್ರ ಎಲ್ಲರು ಪಂಚವಿದ್ಯೆ ಪಂಚ ಪ್ರಭೇದ ಮನಸ್ಸು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಎಲ್ಲ ಪಂಚ ಪಂಚ ಸೃಷ್ಟಿ ಬಂದದ್ದು ರುದ್ರದಿಂದ ಬಂದದ್ದು. ರುದ್ರರಂದ್ರೆ ರುದ್ರರಲ್ಲಿ ನಾರಾಯಣ ಚತುರ್ಮುಖ, ಚತುರ್ಮುಖನಲ್ಲಿ ನಾರಾಯಣ ಉಂಟು, ಯಾವತ್ತೂ ಉಂಟು. ಅದು ರುದ್ರರಿಂದ ರುದ್ರದೇವರಿಂದ ವ್ಯಕ್ತ ಆಯಿತು. ಸೊ ಭವ ಅಂಬೋ ಶಬ್ದದಿಂದ ಅದನ್ನ ಅವರನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ಶಕ್ರ ಶಕ್ರ ಅಂದ್ರೆ ಇಂದ್ರ ಇಂದ್ರದೇವರು ಮುಂತಾದವರು. ವೇದಪೀಠ ಅಂತ ಲಕ್ಷ್ಮಿ ಅಂತ ತಕೊಂಡ್ರ ವೇದಪೀಠ ವಿರಿಂಚಿ ಅಂದ್ರ ಬ್ರಹ್ಮ, ಭವ ಅಂದ್ರ ವಿರಿಂಚಿ ಅಂದ್ರೆ ಬ್ರಹ್ಮನೂ ಬರುತ್ತೆ, ಬ್ರಹ್ಮ ಪದವಿಗೆ ಬರುವಂತ ರುಜುಗಳು ಬರುತ್ತೆ, ವಾಯುದೇವರು ಎಸ್ಪೆಷಲಿ ವಾಯುದೇವರು ಬರುತ್ತೆ. ಆಮೇಲೆ ಭವ ಅಂದ್ರೆ ರುದ್ರ, ರುದ್ರಗಣ ಉಪಲಕ್ಷಣತೆಯ ಎಲ್ಲರೂ ತಕೋಬೇಕು. ಗರುಡ ಶೇಷರು ಎಲ್ಲರೂ ಅಲ್ಲೇ ಬಂದ್ಬಿಡತ್ತೆ. ರಾಯರು ಒಂದು ಕಡೆ ಹೇಳ್ತಾರೆ, ಒಂದು ಕಕ್ಷದಲ್ಲಿ ಒಬ್ಬರನ್ನ ಹೇಳಿದ್ರೆ ಎಲ್ಲರನ್ನು ಗ್ರಾಹ್ಯ ಮಾಡ್ಕೋಬೇಕು ಅಂತ. ಸೊ ಎಲ್ಲರೂ ಬರುತ್ತೆ. ಶಕ್ರ ಅಂದ್ರೆ ಇಂದ್ರ, ಸೊ ಇನ್ ಬಿಟ್ವೀನ್ ಕಕ್ಷೆಯನ್ನು ತಕೋಬಹುದು. ಶಕ್ರ ಆದಿ ಆದಿ ಮುಂತಾದ ಎಲ್ಲ ದೇವತೆಗಳು, ಒಟ್ಟು ಮೊತ್ತ ಎಲ್ಲ ದೇವತೆಗಳು. ಸುರ ಎಲ್ಲರಿಗೇನು ವಿಜ್ಞಾನದಾಯಕ ಅಂತ ವಿಜ್ಞಾನವನ್ನ ಕೊಟ್ಟೆ. ವಿಜ್ಞಾನ ಅಂದ್ರೆ ಮುಂಚೆ ನೋಡಿದ್ವಿ, ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ಆದ್ರೆ ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ. ಅದಿಗೇನು ದೇವತೆಗಳಿಗೆ ಇರುವಂತ ಅದು ವಿಶೇಷವಾದ ಜ್ಞಾನ. ಆ ಜ್ಞಾನವನ್ನ ಕೊಡ್ತಾರಂತ ಒಂದು ಅರ್ಥ. ಇನ್ನೊಂದು ಇಲ್ಲಿ ವಿಜ್ಞಾನ ಅಂದ್ರೆ ಒಬ್ಬೊಬ್ಬರಿಗೇನು ವಿಜ್ಞಾನ ಎಂಬೋ ಶಬ್ದದಿಂದ ಬಿಂಬರೂಪ ಪರಮಾತ್ಮನ ಬಗ್ಗೆ ಜ್ಞಾನ. ಬಿಂಬರೂಪ ಪರಮಾತ್ಮನ ಜ್ಞಾನ ಒಬ್ಬೊಬ್ಬರಿಗೆ ಒಂದೊಂದು ಬಿಂಬ ಮೂರ್ತಿ ಆಯಾ ಒಂದೊಂದು ಜೀವರಿಗೇನು ಇರುವಂತ ಆ ಬಿಂಬವನ್ ಜ್ಞಾನವನ್ನ ಒಬ್ಬೊಬ್ಬರಿಗೇನು ಪ್ರತ್ಯೇಕವಾಗಿ ಆ ಜ್ಞಾನವನ್ನ ಕೊಟ್ಟ ರೂಪ ವೇದಪೀಠ ವೇದವ್ಯಾಸ ರೂಪ ಅಂತ ಹೇಳ್ತಾ ಇದ್ದಾರೆ. ವೇದ ಮೂಲಕವಾಗಿ ವೇದವ್ಯಾಸ ರೂಪ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಏನ್ ಹೇಳ್ತಾ ಇರ್ತಾರೆ, ಮೋದ ಚಿನ್ಮಯ ಗಾತ್ರ. ಮೋದ ಚಿನ್ಮಯ ಗಾತ್ರ ಅಂತ ಹೇಳುವಾಗ ಮೋದ ಅಂದ್ರೆ ಆ ವೇದವ್ಯಾಸ ರೂಪ ಪರಮಾತ್ಮ ಅವರು ಹುಟ್ಟು ಬಗ್ಗೆ. ವೇದವ್ಯಾಸ ರೂಪ ರಾಮಕೃಷ್ಣ ರೂಪ ನಮ್ಮಲ್ಲಿ ವೇದಾಂತಿಗಳಲ್ಲಿ ಮತಭೇದ ಅಲ್ಲಿ ಒಂದು ಇಲ್ಲ. ಬಟ್ ವೇದವ್ಯಾಸ ಪರಮಾತ್ಮ ರೂಪ ಬಂದಾಗೆ ಕೆಲವರು ಕೆಲ ವೇದಾಂತಿಗಳನ್ನೇ ಈ ವೇದವ್ಯಾಸ ದೇವರು ದೇವರಲ್ಲ, ಒಂದು ಋಷಿ, ಸತ್ಯವತಿಗೆ ಹುಟ್ಟಿದ್ದ ಪರಾಶರರಿಗೇನು, ಸತ್ಯವತಿಗೇನು ಹುಟ್ಟಿದ್ದ ಋಷಿ ಅಂತ ಒಂದು ತಪ್ಪು ಅಭಿಪ್ರಾಯ ಇದೆ. ಸೊ ಅದಕ್ಕೆ ಅದು ಸರಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಸರು ಹೇಳ್ತಾರೆ ಅವ್ರನ್ನ ಮೋದ ಚಿನ್ಮಯ ಗಾತ್ರ ಅಂತ. ಮೋದ ಅಂದ್ರೆ ಆನಂದ, ಚಿನ್ಮಯ ಅಂದ್ರೆ ಜ್ಞಾನ ರೂಪಿಯಾಗಿದ್ದಾರೆ. ಅವರು ದೇಹ ನಮ್ಮಂತ ದೇಹ ಅಲ್ಲ ಅವ್ರದ್ದು, ಅವರು ಒಂದು ಋಷಿ ಅಲ್ಲ, ಅವರು ಸಾಕ್ಷಾತ್ ನಾರಾಯಣನೇ ಅಂತ ತಿಳಿಸಲಕ್ಕೆ ಮೋದ ಚಿನ್ಮಯ ಗಾತ್ರ ಗಾತ್ರ ಅಂತ ಹೇಳ್ತಾ ಇದ್ದಾರೆ. ಅವರು ದೇಹ ಬಂದು ಚಿನ್ಮಯ ಜ್ಞಾನ ಆನಂದಮಯ ಇದ ಅಂತ ತಿಳಿಸ್ತಾ ಇದ್ದಾರೆ. ಗಾತ್ರ ಅಂದ್ರೆ ದೇಹ, ದೇಹ ಇಸ್ ಮೇಡ್ ಅಪ್ ಅವ್ರ ದೇಹ ನಮ್ಮಂತದಿಲ್ಲ, ಜ್ಞಾನ ಆನಂದಮಯ. ಲೋಕ ಪವಿತ್ರ ಅಂತ ಹೇಳ್ತಾರೆ. ಲೋಕ ಪವಿತ್ರ ಅಂದ್ರೆ ಈ ಜಗತ್ತನ್ನ ಪಾಲನೆ ಮಾಡ್ತಾರ, ಪವಿತ್ರ ಮಾಡ್ತಾರ ಅಂತ ಒಂದರ್ಥ. ಸುಚರಿತ್ರ, ಒಳ್ಳೆ ಚಾರಿತ್ರ್ಯ ಉಳ್ಳವರು ಅಂತ ಅರ್ಥ. ಸೊ ಇಲ್ಲಿ ಇನ್ನೊಂದು ತರನು ಅರ್ಥ ಮಾಡ್ತಾರ, ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಅಂತ. ಎಲ್ಲ ಒಂದೇ ವರ್ಡ್ ತರನು ತಗೊಳ್ತಾರೆ. ಹೇಗೆ ಅಂದ್ರೆ, ಲೋಕ ಪವಿತ್ರ, ಲೋಕವನ್ನ ಪವಿತ್ರ ಮಾಡ್ತಾರ. ಲೋಕ ಅಂದ್ರ ಲೋಕನಾಥರ, ಲೋಕ ಅಂದ್ರೆ ಈ ಭೂಲೋಕ ಅಂತ ಮಾತ್ರ ಅರ್ಥ ಇಲ್ಲ. ಲೋಕಪ ಅಂದ್ರೆ ಲೋಕವನ್ನ ಪಾಲನೆ ಮಾಡುವಂತವ್ರು, ಲೋಕವನ್ನ ಪಾಲನೆ ಮಾಡುವಂತವ್ರು ದೇವತೆಗಳು. ಆ ದೇವತೆಗಳಿಗೆ ಪ್ರಮುಖರಾಗಿರುವಂತ ಬ್ರಹ್ಮವಾಯುಗಳು ತಕೊಳ್ತಾರೆ, ಅವ್ರನ್ನೇ ಇವರು ಪವಿತ್ರ ಮಾಡ್ತಾರೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನ್ ತಕೊಳ್ತಾರೆ ಅಂದ್ರೆ, ಈ ಲೋಕವನ್ನ ಸಾಮಾನ್ಯ ಮೀನಿಂಗ್ ಲೋಕ ಅಂದ್ರ ನಮ್ಮಂತ ಜನರೇ ತಕೊಳ್ಳಿ. ಲೋಕಾನ್ ಪವಿವತ್ರಾತಿ ಅಂದ್ರೆ ಲೋಕ ಜನರನ್ನ ವಜ್ರದ ಪವಿವತ್, ಲೋಕ ಪವಿತ್ರ ಅಲ್ಲಿ ಪವಿ ಮಾತ್ರ ತಕೊಳ್ತಾರೆ. ಬಿಕಾಸ್ ಇದು ಸಂಸ್ಕೃತ ವರ್ಡ್ಸ್ ಹಾಕಿದ್ದಾರಕ್ಕೋಸ್ಕರ ಹೇಗೆ ಬೇಕಾದ್ರೆ ನಾವು ಎಷ್ಟೆಷ್ಟು ಅರ್ಥ ತಕೋಬಹುದು ಅಷ್ಟೆಷ್ಟು ಅರ್ಥನೂ ತಕೋಬಹುದು. ಲೋಕ ಪವಿತ್ರ ಅಂದ್ರೆ ಲೋಕವನ್ನ, ಈ ಭೂಲೋಕವನ್ನ, ಭೂಲೋಕದಲ್ಲಿ ಇರುವಂತ ಸಜ್ಜನರನ್ನ ಪವಿವತ್, ಪವಿವತ್ ಅಂದ್ರೆ ವಜ್ರದಂತೆ ರಕ್ಷಣೆ ಮಾಡ್ತಾರೆ. ತ್ರಾತಿ ರಕ್ಷಣೆ, ತ್ರಾ ಅಂತ ಬಂದ್ರೆ ತ್ರಾತಿ, ಆ ರಕ್ಷಣೆ ಮಾಡ್ತಾರೆ ಲೋಕ ಪವಿತ್ರ ಅಂತ ಒಂದು ಅರ್ಥ. ಇನ್ನೊಂದು ಏನಂದ್ರೆ, ಯಾರನ್ನ ಪವಿತ್ರೀಕರಣ ಮಾಡ್ತಾರ, ರಕ್ಷಣೆ ಮಾಡ್ತಾರಂದ್ರೆ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಅಂತ. ಮೋದ ಚಿನ್ಮಯ ಗಾತ್ರ ಅಂದ್ರೆ ಅದು ಇಲ್ಲಿ ಹೇಳುವಂತ ಇನ್ನೊಂದು ಅರ್ಥ ಏನಂತ್ರ, ಮೋದ ಚಿನ್ಮಯ ಗಾತ್ರ ಅಂದ್ರೆ ಏನು, ಯಾವ ಜೀವ ಜ್ಞಾನ ಆನಂದಮಯನಾಗಿ ಇದ್ದಾನೋ, ಅಥವಾ ಸಜ್ಜನರನ್ನ ಪವಿವತ್ ಲೋಕ ಮೋದ ಚಿನ್ಮಯ ಗಾತ್ರ ಅಂದ್ರೆ ಸಜ್ಜನರು. ಯಾಕೆ ಅಂದ್ರೆ ಸಜ್ಜನರ ಜೀವ ಹೇಗಿದೆ ಅಂದ್ರೆ ಜ್ಞಾನ ಆನಂದಮಯವಾಗಿದೆ ಸಜ್ಜನರ ಜೀವ. ಸೊ ಅಂತ ಜೀವರಿಗೆ ಅವನು ಪಾವನೆ, ಅವನು ಪವಿತ್ರೀಕೊಳಿಸ್ತಾನೆ. ಹಿ ಪ್ರೊಟೆಕ್ಟ್ ಸಚ್ ಜೀವಾಸ್ ಅಂತನೂ ಅರ್ಥ ತಗೊಳ್ತಾರೆ. ಯಾಕೆಂದ್ರೆ ನೋಡಿ, ಎಂಟೈರ್ ವೇದಾಂತಿಗಳು ಎಲ್ರು ವೇದವ್ಯಾಸರು ಬರೆದಿದ್ದ ಬ್ರಹ್ಮಸೂತ್ರ ಭಾಷೆಗಳನ್ನ ಇಟ್ಟುಕೊಂಡು ವೇದವ್ಯಾಸರು ಬರೆದಿದ್ದ ಪುರಾಣಗಳಿಗೆ ಅರ್ಥ ಮಾಡ್ತಾರೆ. ಅರ್ಥ ಮಾಡುವರು ಕೆಲವರು ದೇವರು ಬೇರೆ ನಾವು ಬೇರೆ ಅಂತ ತಿಳ್ಕೊಳ್ತಾರೆ, ಕೆಲವರು ದೇವರು ನಾವು ಒಂದೇ ಅಂತ ತಿಳ್ಕೊಳ್ತಾರೆ. ಅದೇ ಬ್ರಹ್ಮಸೂತ್ರ ಭಾಷೆನ ಉಪಯೋಗ ಮಾಡಿ ದೇವರು ನಾವು ಈ ಭೂಲೋಕದಲ್ಲಿ ಬೇರೆ, ಮುಕ್ತಿಯಲ್ಲಿ ಒಂದೇ, ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಬರುತ್ತೆ. ಅದಕ್ಕೆ ಹೇಳ್ತಾರೆ, ಯಾರು ಯೋಗ್ಯ ಜೀವನೋ ಅವನಿಗೆ ಅವನು ರಕ್ಷಣೆ ಮಾಡ್ತಾರ. ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಅಂತ ಒಂದೇ ವರ್ಡ್ ಆಗಿ ತಕೊಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸುಚರಿತ್ರ ಅಂತ ಬರುವಾಗ ಅದೇ ಹೇಳ್ತಾರೆ, ಸುಚರಿತ್ರ ಅಂದ್ರೆ ಒಳ್ಳೆ ಚಾರಿತ್ರ್ಯ ಉಳ್ಳವನು ಅಂತ ಒಂದರ್ಥ. ಇನ್ನೊಂದು ಸೂ ಅಂದ್ರೆ ಸಮೀಚೀನವಾದ, ಚ ಅಂತ ಹೇಳುವಾಗ ಚರ ಎಂಬುವ ಶಬ್ದಕ್ಕೆ ಜ್ಞಾನ ಅಂತ ಬರುತ್ತೆ, ಚರಗತಿ ಅಂತ ಬರುತ್ತೆ. ಚರಗತಿ ಅಂದ್ರೆ ಜ್ಞಾನ, ಜ್ಞಾನ ಚರ ಅಂದ್ರೆ ಜ್ಞಾನ ಅಂತ ತಕೊಂಡ್ರೆ ಜ್ಞಾನ ಚರ ಸೂ ಚ ರಿ ಚ ರ ಪ್ಲಸ್ ಈ ಬಂದ್ರೆ ಭಗವತ್ ಇಚ್ಛ, ಜ್ಞಾನ ಇಚ್ಛ, ಸಮೀಚೀನವಾದ ಜ್ಞಾನ ಇಚ್ಛೆ ಉಳ್ಳವನು ಅಂತ ಅರ್ಥ. ಉಳ್ಳವರಿಗೆ ತ್ರಾತಿ, ರಕ್ಷಣೆ ಮಾಡುವನು. ಸುಚರಿತ್ರ ಅಂಬೋದಕ್ಕೆ ಒಂದೊಂದು ಅಕ್ಷರ ಅಕ್ಷರ ಒಡೆದುನು ಆ ಮೀನಿಂಗ್ ಬರುತ್ತೆ. ಸುಚರಿತ್ರ ಅಂದ್ರೆ ಯಾರಿಗೆ, ಅದೇ ಸೇಮ್ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ, ಹಾಗೆ ಸುಚರಿತ್ರ ಅಂದ್ರೆ ಯಾರಿಗೆ ಜ್ಞಾನ, ಯಾರ ದೇಹದಲ್ಲಿ ಯಾವ ಜೀವಕ್ಕೆ ಜ್ಞಾನ ಆನಂದ ಇಚ್ಛೆಗಳು ಉಂಟೋ ಅವರನ್ನ ರಕ್ಷಣೆ ಮಾಡ್ತಾನ ಅಂಬೋ ಅರ್ಥದಲ್ಲಿನೂ ಬರುತ್ತೆ ಸುಚರಿತ್ರ ಅಂತ. ಇನ್ನೊಂದನು ಸುಚರಿತ್ರಕ್ಕೆ ಇನ್ನೊಂದು ಅರ್ಥನು ಹೇಳ್ತಾರ. ಇದು ಸು ಅಂಬೋ ಈ ಸುಚರಿತ್ರನ್ನ ಹೇಗೆ ಸ್ಪ್ಲಿಟ್ ಮಾಡ್ತಾರಂದ್ರೆ ಸ ಉ ಸ ಪ್ಲಸ್ ಉ ಪ್ಲಸ್ ಚ ಪ್ಲಸ್ ರ ಪ್ಲಸ್ ಇ ಅಂತ. ಅಂದ್ರೆ ಏನರ್ಥ ಅಂದ್ರೆ ಆ ಸುಚರಿತ್ರಗೆ ಸ ಪ್ಲಸ್ ಉ ಸು ಆಗತ್ತಲ್ಲ, ಆ ಸ ಅಂದ್ರೆ ದೇವರು ಅಂತ, ದೇವತೆಗಳು ಅಂತ ಅರ್ಥ. ಉ ಅಂದ್ರೆ ಋಷಿಗಳು ಅಂತ ಅರ್ಥ, ಅದು ಸು ಆಗತ್ತ. ಆಮೇಲೆ ಸು ಆದಮೇಲೆ ಚ ಬರುತ್ತೆ ನೋಡಿ, ಆ ಚಗೆ ಪಿತೃಗಣ ಅಂತ. ಚರಿತ್ರಗೆ ರ ಪ್ಲಸ್ ಇ ಆಗತ್ತೆ. ಅಲ್ಲಿ ರ ಬಂದು ಗಂಧರ್ವ ಅಂತ ತಗೊಳ್ತಾರೆ, ಇ ಎಂಬುದು ರಾಜಂದ್ರು ಚಕ್ರವರ್ತಿಗಳು ಅಂತ ತಗೊಳ್ತಾರೆ. ಸೊ ಬೇಸಿಕಲಿ ದೇವ ಋಷಿ ಪಿತೃ ಗಂಧರ್ವ ಕ್ಷಿತಿಪ ಅಂತ ಆ ಜೀವರುಗಳಿಗೆ ರಕ್ಷಣೆ ಮಾಡೋ ತ್ರ ಅಂದ್ರೆ ರಕ್ಷಣೆ ಮಾಡುವನು. ತರತಿ ದಾಟ, ಯಾರು ಸಮುದ್ರ ಭವಸಾಗರದಿಂದ ದಾಟ್ತಾನೋ ಅವನ ತ್ರ ಅಂತ ಹೇಳ್ತಾರೆ, ರಕ್ಷಣೆ ಮಾಡುವನು. ಸೊ ಸುಚರಿತ್ರ ಅಂಬೋದಕ್ಕೆ ಆ ಅರ್ಥನು ಕೊಡ್ತಾರೆ. ಸೊ ಈ ತರ ಅನೇಕ ಅರ್ಥಗಳು ಈ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಅಂತ ಬೋಧಕ್ಕೆ ಅನೇಕ ಅರ್ಥಗಳು ಕೊಡ್ತಾರೆ. ಜಸ್ಟ್ ಒಂದು ಸ್ಯಾಂಪಲ್ಗೆ ಹೇಳ್ತಾರೆ, ಒಂದು ಒಂದು ಸಾಂಸ್ಕ್ರಿಟ್ ವರ್ಸ್ ಇದ್ರೆ ಎಷ್ಟು ತರ ಅರ್ಥ ಬರುತ್ತೆ ಅಂತ ಒಂದು ತೋರಿಸ್ಲಕ್ಕೆ. ಮತ್ತು ಇಷ್ಟು ವೇದವ್ಯಾಸ ರೂಪ ಪರಮಾತ್ಮಗೆ ಎಲ್ಲ ಅನ್ವಯ ಆಗತ್ತೆ. ಸೀದಾ ಅರ್ಥ ತಕೊಂಡ್ರು ಮೋದ ಚಿನ್ಮಯ ಗಾತ್ರ ಅಂದ ವೇದವ್ಯಾಸರ ರೂಪ, ವೇದವ್ಯಾಸರ ದೇಹ ಜ್ಞಾನ ಆನಂದಮಯನಾಗಿದೆ, ಲೋಕ ಪವಿತ್ರ ಈ ಲೋಕವನ್ನೇ ಪಾವನೆ ಮಾಡ್ತಾನವನು. ಲೋಕ ಪವಿತ್ರ ಅಂದ್ರೆ ಲೋಕವನ್ನ ಪವಿತ್ರ ಮಾಡಿ ರಕ್ಷಣೆ ಮಾಡ್ತಾನ. ಪವಿತ್ರ ಮಾಡೋದು ಮಾತ್ರ ಇಲ್ಲ, ಅವ್ರಿಗೆ ಮೋಕ್ಷಕ್ಕೆನು ಕೊಂಡೊಯ್ತಾನ ಲೋಕ ಪವಿತ್ರ. ಸುಚರಿತ್ರ ಅಂದ್ರೆ ಅವನು ಚರಿತ್ರ, ಸೀದಾ ಮೀನಿಂಗ್ ತಕೊಂಡ್ರು ಅವನು ಚರಿತ್ರೆಗಳು ಅಂದ್ರೆ ವೇದವ್ಯಾಸರ ಜೀವನ ಚರಿತ್ರೆ, ವೇದವ್ಯಾಸರು ಮಾಡಿದ ಕೆಲಸಗಳು ಭಾಗವತದಲ್ಲಿ ಬರುತ್ತೆ. ಭಾಗವತದಲ್ಲಿ 12ನೇ ಸ್ಕಂದದಲ್ಲಿ ಡೀಟೇಲ್ಡ್ ಆಗಿ ಬರುತ್ತೆ. ಅವರು ಶಿಷ್ಯ ಪರಂಪರೆ, ಅವ್ರ ಚರಿತ್ರೆ ಹೇಗೆ ಅಂದ್ರೆ ಅವರು ಶಾಖ ಉಪಶಾಖೆಗಳೇ, ಒಂದೊಂದು ಋಗ್ವೇದ ಋಕ್ಷಾಖೆ ತಗೊಂಡ್ರೆ 24 ಶಾಖೆಗಳು. ಇಂಥದ್ದು ಎಷ್ಟು ಇಷ್ಟಿಷ್ಟಿಷ್ಟಿಷ್ಟು ಅವರು ಶಿಷ್ಯಂದ್ರು, ದ ಎಂಟೈರ್ ಇದು ಅವ್ರು ಏನೇನೆಲ್ಲ ಮಾಡಿದ್ದಾರೆ ವೇದವ್ಯಾಸ ರೂಪ ಪರಮಾತ್ಮನ ಅವತಾರಗಳೆಲ್ಲ ಆ ಕಾರ್ಯಗಳೆಲ್ಲ ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ದಾಸ್ತಾಹಿತ್ಯಲ್ಲಿನೂ ಹಾಡುಗಳಲ್ಲಿನೂ ವೇದವ್ಯಾಸರ ಬಗ್ಗೆ ಅನೇಕ ಹಾಡುಗಳೂ ಇದೆ. ಸೊ ಲೋಕ ಪವಿತ್ರ ಸುಚರಿತ್ರ ಅಂತ ಹೇಳ್ತಾರೆ. ಛೇದ ಭೇದ ವಿಷಾದ ಕುಟಿಲ ಅಂತಾದಿ ಮಧ್ಯ ವಿದೂರ, ಇದು ಒಂದು ಛೇದ ಭೇದ ಅಂತಾರೆ. ಛೇದ ಭೇದ ಅಂತ ಹೇಳುವಾಗ ಛೇದ ಭೇದ ಅಂತ ಹೇಳ್ತಾ ಇದ್ದಾರೆ. ಛೇದ ಭೇದ ಅಂತಾರೆ, ಹಿ ಕೆನಾಟ್ ಬಿ ಅವರಿಗೆ ಅವರು ದೇವರು. ಸೊ ಅವರಿಗೆ ದೇರ್ ಇಸ್ ನೋಬಡಿ ಕ್ಯಾನ್ ಸಿ, ಹೇಗೆಂದ್ರೆ ನಮ್ಮ ದೇಹವನ್ನ ಛೇದ ಮಾಡಬಹುದು ಈ ಪ್ರಾಕೃತ ಮೆಟೀರಿಯಲ್ ಅಂತ ಹೇಳ್ತಾರಲ್ಲ ಗೀತೆಯಲ್ಲಿ ಹೇಳೋ ತರ, ಒಂದು ಎನಿಥಿಂಗ್, ಒಂದು ಎನಿ ಟೂಲ್ಸ್ ಆಯುಧಗಳು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಯುಧಗಳು ಮೂಲಕವಾಗ ತುಂಡು ಮಾಡಕ್ಕೆ ಬರುತ್ತೆ. ಎನಿಥಿಂಗ್ ದಟ್ ಈಸ್ ಮೆಟೀರಿಯಲ್ ಕ್ಯಾನ್ ಬಿ ಕಟ್, ಬಟ್ ಎನಿಥಿಂಗ್ ದಟ್ ಈಸ್ ನಾನ್ ಮೆಟೀರಿಯಲ್ ಜ್ಞಾನ ಆನಂದವನ್ನ ತುಂಡು ಮಾಡಕ್ಕೆ ಬರುತ್ತಾ? ಬರಲ್ಲ. ಸೊ ಅವರಲ್ಲಿ ತುಂಡು ಅಂಬೋದೇ ಇಲ್ಲ. ತುಂಡು ಮಾಡೋದು, ಛೇದ ಮಾಡೋದು ಅಂದ್ರೆ ಛೇದ ಭೇದ ಮಾಡೋದು ಸಾಧ್ಯನೇ ಇಲ್ಲ. ಇಟ್ ಕೆನಾಟ್ ಬಿ ಕಟ್ ಇನ್ ಟು ಪೀಸಸ್ ಬಿಕಾಸ್ ಜ್ಞಾನ ಆನಂದಮಯ ಅಂತ. ಇದು ಯಾಕೆ ಹೇಳ್ತಾ ಇದ್ದಾರಂದ್ರೆ ಒಂದು ಕತೆ ಹೇಳ್ತಾರೆ. ಆ ವೀರಭದ್ರನ ಸ್ಟೋರಿ ಹೇಳುವಾಗ ಕೆಲವರು ವೀರಶೈವರು ಅವರು ಹೇಳುವಾಗ ಹೇಳ್ತಾರೆ, ಆ ಇವರು ವೇದವ್ಯಾಸರು ಸತ್ಯಂ ಸತ್ಯಂ ಪುನಃಸತ್ಯಂ ಅಂತ ಹೇಳಿದಾಗೆ ಹೆದ್ದಿ ಹೇಳಿ ಕೈಯನ್ನ ಹಿ ಜಸ್ಟ್ ಲಿಫ್ಟೆಡ್ ಹಿಸ್ ಹ್ಯಾಂಡ್ಸ್ ಬೋತ್ ದ ಹ್ಯಾಂಡ್ಸ್, ಆವಾಗ ವೀರಭದ್ರ ಬಂದು ಅವ್ರ ಕೈಯನ್ನ ತುಂಡು ಮಾಡಿ ಹಾಕಿಬಿಟ್ಟ ಅಂತ ಬರತ್ತೆ. ಅದನ್ನ ವಾದಿರಾಜರು ಪಾಷಾಂಡ ಖಂಡನ ಅಂತ ಹೇಳುವ ಒಂದು ಗ್ರಂಥದಲ್ಲಿ ಅದ ಶ್ಲೋಕ ಸ್ತೋತ್ರದಲ್ಲಿ ಅದನ್ನ ಖಂಡನೆ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ವೇದವ್ಯಾಸರು ಋಷಿ ಇಲ್ಲ ಅಂತ ಸ್ಟೋರಿಗಳು ನಿಮ್ಗೆ ಬಂದ್ರೆ ಅದನ್ನ ತಕೋಬೇಡಿ. ಬಿಕಾಸ್ ಇವರಲ್ಲಿ ಛೇದ ಭೇದ ಎಂಬುದು ಛೇದ ಭೇದಗಳು ಇವರಲ್ಲಿ ಇಲ್ಲ ಅಂತ ಅದು ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ ಭಗವಂತನಲ್ಲಿ ನಾವು ಛೇದ ಭೇದಗಳನ್ನು ನೋಡಬಾರದು ಅಂತನೂ ಒಂದು ಹಿಂದೆ ನಾವು ನೋಡಿದ್ದೀವಿ. ಭಗವಂತನ ಒಂದು ಅವಯವಕ್ಕೇನು ಇನ್ನೊಂದು ಅವಯವಕ್ಕೆ ಭೇದ, ಗುಣಕ್ಕೆ ಗುಣಭೇದ, ರೂಪಕ್ಕೆ ರೂಪ, ಕ್ರಿಯೆಗೆ ಭೇದ, ಈ ತರ ನೋಡಬಾರದು. ಅವರಲ್ಲಿ ಛೇದ ಅಂಬೋದು ಯಾವ ರೀತಿಲೂ ಛೇದ ಭೇದಗಳು ಅವರಲ್ಲಿ ಇಲ್ಲ ಇಲ್ಲ ಅವರಲ್ಲಿ ಅಂತ ಹೇಳೋಕೆ ಛೇದ ಭೇದ ವಿಷಾದ ಛೇದ ಭೇದನೂ ಇಲ್ಲ ಅವರಲ್ಲಿ, ಛೇದ ಭೇದ ಇಲ್ಲ ಅವ್ರ ಜ್ಞಾನಾನಂದಮಯ ಸ್ವರೂಪ ಅಂತಂದು. ವಿಷಾದ ಅಂದ್ರೆ ರಿಗ್ರೆಟಿಂಗ್, ರಿಪೆಂಟಿಂಗ್, ದುಃಖ ಅಂತದ್ದು. ಸೊ ಆ ತರ ವಿಷಾದಗಳು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇದು ಹೇಳ್ತಾರ ಇದ್ರೆ ಭಾಗವತದಲ್ಲಿ ಅವರೇ ರಚಿಸಿದ ಭಾಗವತದಲ್ಲಿ ಬರುತ್ತೆ, ಒಂದು ವೃತ್ತಾಂತ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರಂದ್ರೆ ಅವರು ಭಾಗವತ ಮಾಡ್ಲಿಕ್ಕೆ ಮುಂಚೆ ತುಂಬಾ ವಿಷಾದದಿಂದ ಕೂತಿದ್ರು, ಶೋಚಿತ ಅಂತ ಹೇಳ್ತಾರೆ. ಯೋಚನೆ ಮಾಡ್ತಾ ಒಂದು ವಿಷಾದದಿಂದ ಕೂತಿದ್ರು ಅಂಬೋ ತರ ಒಂದು ಪದ ಬರುತ್ತೆ ಸಂಸ್ಕೃತದಲ್ಲಿ. ಅದಕ್ಕೆ ಕಾಮೆಂಟ್ರಿ ಬರೆದಾಗ ನಮ್ಮ ಆಚಾರ್ಯ ಹೇಳ್ತಾರ ಹಾಗ ಅರ್ಥ ಇಲ್ಲ, ಅವರು ಇನ್ನೂ ಒಂದು ಕಾರ್ಯ ಪೂರ್ತಿ ಆಗಿಲ್ಲ ಅಂತ ಒಂದು ಯೋಚನೆ ಮಾಡುವ ರೀತಿಯಲ್ಲಿ ನಟನೆ ಮಾಡಿದ್ರು. ಯಾಕೆ ನಟನೆ ಮಾಡಬೇಕು ದೇವರು ಅಂದ್ರೆ, ಆ ಭಾಗವತ ಆಗಲಿ ಯಾವೇ ಶಾಸ್ತ್ರ ಆಗಲಿ ಇಟ್ ಹ್ಯಾಸ್ ಟು ಕ್ಯಾಟರ್ ಟು ಆಲ್ ಕೈಂಡ್ಸ್ ಆಫ್ ಪೀಪಲ್. ಆವಾಗಲೇ ದೇವರಿಗೆ ವೈಷಮ್ಯ ಅಂಬೋ ದೋಷ ಬರಲ್ಲ, ದೋಷ ಇಲ್ಲ ಅವನಲ್ಲಿ. ಸೊ ಅವರವರಿಗೆ ಮನಸ್ಸಿಗೆ ಅವರವರ ಸ್ವಭಾವಕ್ಕೆ ತಕ್ಕಂಗೆ ಅದು ಅರ್ಥ ಆಗತ್ತೆ. ದೇವರು ಅಲ್ಲಿ ಒಂದು ಒಂದು ನಾಟಕ ಮಾಡಿದ್ದ, ತೋರಿಸಿಕೊಟ್ಟ. ಯಾಕೆ ಅದು ಮಾಡಿದ್ದ ಅಂದ್ರೆ ಆ ನಾರದರ ಮೂಲಕ ಬಂದು ಒಂದು ಕೇಳ್ಬೇಕಾಯ್ತು, ದೇವರೇ ನಮ್ಗೆ ಒಂದು ತಿಳುವಾಗೆ ಒಂದು ಭಾಷೆಯಲ್ಲಿ ಒಂದು ಗ್ರಂಥವನ್ನು, ಎಷ್ಟೋ ಗ್ರಂಥಗಳನ್ನ ರಚನೆ ಮಾಡಿದ್ದೀರಾ, ಆ ಗ್ರಂಥಗಳೆಲ್ಲ ಈ ಕಾಲ ಜನರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಒಂದು ಸಮಾಧಿ ಭಾಷೆ, ಸಮಾಧಿ ಭಾಷೆ ಅಂದ್ರೆ ತೆಳುವಾಗಿರುವಂತ ಆ ಭಾಷೆಯಲ್ಲಿ ಕ್ಲೀನ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು, ಹರಿ ಸರ್ವತ್ಮತ್ವ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರುವಂತ ಒಂದು ಭಾಷೆಯಲ್ಲಿ, ಸಮಾಧಿ ಭಾಷೆಯಲ್ಲಿ ನೀವು ಭಾಗವತ ಒಂದು ರಚನೆ ಮಾಡಬೇಕು ಅಂತ ಅವ್ರು ಕೇಳ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆನೆ ಉಪದೇಶ ಮಾಡಬೇಕು ಅಂತ ನಿಯಮ ಉಂಟು. ಅದಕ್ಕೆ ಅವರು ಯೋಚನೆ ಮಾಡುವುದರಂತೆ ಅವರು ಒಂದು ಒಂದು ನಾಟಕ ಮಾಡ್ತಾ ನಾಟಕ ನಡೆಸ್ತಾರೆ ಅವರು ಅಂತ. ಅದಕ್ಕೆ ಕೆಲವರು ಋಷಿ ಅವರು ದೇವರಲ್ಲ ಅಂತ ಕಶ್ಚನ ಋಷಿ ಅಂತ ಹೇಳ್ತಾರೆ. ಅದು ಇಲ್ಲ ಅಂತ ಹೇಳಕ್ಕೆ ಆ ವಿಷಾದನೂ ಇಲ್ಲ ಅಂತ ದಾಸರು ನಮ್ಗೆ ಹೇಳ್ತಾರೆ. ಛೇದ ಭೇದ ಇಲ್ಲ, ವಿಷಾದ ಇಲ್ಲ. ಏನಂದ್ರೆ ಛೇದ ಭೇದ ಅಂದ್ರೆ ಆಗತ್ತೆ, ಮಹಾಭಾರತದಲ್ಲಿ ದೇವರಿಗೆ ಭೀಷ್ಮನ ನೋಡಿ ಬೆವರು ಸುರಿಯತ್ತೆ, ರಕ್ತ ಬಂತು, ಅದೆಲ್ಲ ಬರುತ್ತೆ, ಮಹಾಭಾರತದಲ್ಲೇ ಬರುತ್ತೆ. ಅದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹಿಂದಿನ ಪದ್ಯದಲ್ಲಿ ಪುರಾಣ ರಹಸ್ಯ ತತ್ವಗಳ ಅರುಪುಕರಣದಲ್ಲಿ ಅಂತ ಬಂದಿದೆ. ಸೊ ಅದನ್ನ ಆದಮೇಲೆ ಇಲ್ಲಿ ಹೇಳ್ತಾರೆ, ಅದೇ ಛೇದ ಭೇದ ವಿಷಾದ ಕುಟಿಲ ಅಂತಾದಿ. ಕುಟಿಲ ಕುಟಿಲ ಅಂದ್ರೆ ಡಿಸೆಪ್ಷನ್, ಡಿಸೆಪ್ಷನ್ ಉಂಟಾ. ನಾವು ಹೇಳ್ತೀವಿ ಸಾತ್ವಿಕ ಪುರಾಣ, ರಾಜಸಿಕ ಪುರಾಣ, ತಾಮಸಿಕ ಪುರಾಣ, ಟು ಡೆಲೋಡ್ ದ ದೈತ್ಯಾಸ್ ಅಂತ ಹೇಳ್ತೀವಿ. ಕುಟಿಲ ಮಾಡಿದ್ದಾರ, ಅವ್ರಿಗೆ ಬೇಕಂತ ತಪ್ಪು ತಪ್ಪು ತೋರಿಸಿದ್ದಾರ ಅಂದ್ರೆ ಇಲ್ಲ, ಅದು ಕುಟಿಲ ಅಂತ ಹೇಳುವುದಲ್ಲ. ಯಾಕೆ ಅಂದ್ರೆ ಯಾವ ಯಾವ ಜೀವಕ್ಕೆ ಯಾವ ಯಾವ ತರ ಆಹಾರ ಕೊಡಬೇಕು ಹಾಗೆ ನಾವು ಕೊಡಬೇಕು. ಅದು ಬಂದು ಡಿಸೆಪ್ಷನ್, ಡೆಲ್ಯೂಷನ್ ಅಂತ ಯಾರು ಹೇಳಲ್ಲ. ಆಯಾ ಜೀವರುಗಳು ಆಯಾ ಡೆಸ್ಟಿನೇಷನ್ ನ ಮುಟ್ಟಬೇಕು, ಅದೇ ದೇವರು ಮಾಡುವಂತ ಉಪಕಾರ. ಸೊ ಅವರವ್ರಿಗೆ ಹೊಳೆಯುವಂತ ರೀತಿಯಲ್ಲಿ ಅವರು ಮಾಡಿದ್ದಾನೆ ದೇವರು. ಸಾತ್ವಿಕರಿಗೆ ಸೊಮಸೋ ಒಂದು ಸಾತ್ವಿಕ ಜನ, ಪ್ಯೂರ್ ಸಾತ್ವಿಕ, ನಮ್ಮ ರಾಯರಂತೆ ಒಂದು ಸಾತ್ವಿಕರು ತಾಮಸಿಕ ಪುರಾಣ ಓದಿದ್ರು, ಅಲ್ಲಿ ಅವ್ರಿಗೆ ಸಾತ್ವಿಕ ಅರ್ಥನೇ ಹೊಳೆಯೋದು. ಸೊ ಹಾಗೇನೆ ಒಂದು ಅತೀ ತಾಮಸ ಜನನಿಗೆ ಇದು ಪರಮ ಸಾತ್ವಿಕ ಪುರಾಣ ಓದಿದ್ದನ್ನು ಅಲ್ಲಿ ತಪ್ಪರ್ತನೇ ಅವನಿಗೆ ತೋರಿಸೋದು. ಸೊ ಅದು ನೋಡುವ ದೃಷ್ಟಿಯಿಂದ ಇದೆ. ದೇವರಂತೂ ಮೋಸ ಎಂದು ಕುಟಿಲ ಅಂಬೋದು ಅವನಲ್ಲಿ ಇಲ್ಲ, ಕುಹಕ ಕುಟಿಲ ಈ ತರ ದೋಷಗಳು ಅವನಲ್ಲಿ ಎಂದೆಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಟಿಲ ಅಂತ ಆದಿ ಆದಿ ಮಧ್ಯ ವಿದೂರನಾದ, ಆದಿ ಮಧ್ಯ ಅವನಿಗೆ ದೇವರು ಅಂಬೋ ಕಾನ್ಸೆಪ್ಟ್ ವೇದವ್ಯಾಸರಿಗೆ ಹೇಳ್ತಾರೆ ಇನ್ ಪರ್ಟಿಕ್ಯುಲರ್, ಮತ್ತು ದೇವರಿಗೆ ದೇವರು ಅಂದ್ರೆ ದೇವರಿಗೆ ಒಂದು ಬಿಗಿನಿಂಗ್, ದೇವರು ಹುಟ್ಟಿದ ಅಂಬೋ ಆ ಬಿಗಿನಿಂಗು ಇಲ್ಲ, ಮಿಡಲ್ ಬಿಗಿನಿಂಗು ಮಧ್ಯ ಹೀ ಡಸಂಟ್ ಹ್ಯಾವ್ ಅಂತ ಒಂದು ಅರ್ಥ. ಇನ್ನೊಂದು ಏನಂದ್ರೆ ಇದು ಒಂದೇ ಪದವಾಗಿ ತಗೊಳ್ತಾರ, ಆದಿ ಮಧ್ಯ ವಿದೂರಾನ, ವಿದೂರ ಅಂದ್ರೆ ಈ ಸವೇ ಅವನು ದೋಷನಿದ್ದಿಂದ ದೂರವಾಗಿ ಎಂದೆಂದು ಅವನು ದೋಷ ದೂರ ಅಂಬೋದನ್ನ ಹೇಳ್ತಾ ಇದ್ದಾರ. ದೋಷ ಅವನ ಹತ್ರ ಇಲ್ಲ, ಯಾವತ್ತೂ ದೂರವಾಗಿ ಇರುತ್ತ, ದೋಷನೇ ಇಲ್ಲ ಅಂತ ಹೇಳ್ತಾ ಇದ್ದಾರ. ಆಮೇಲೆ ವಿದೂರಾನಾದಾನಾದಿ ಕಾರಣ, ಆದಾನಾದಿ ಕಾರಣ, ಆದಾನಾದಿ ಕಾರಣ ಅಂದ್ರ ಆದಿ ಪ್ಲಸ್ ಅನಾದಿ, ಈ ಕಾರಣ ಈ ಜಗತ್ ಆದಿ ಪ್ಲಸ್ ಎಂಡ್, ಬಿಗಿನಿಂಗ್ ಅಂಡ್ ಎಂಡ್, ಬಿಗಿನಿಂಗ್ ಅಂಡ್ ಎಂಡ್ಗೆ ಅವನೇ ಕಾರಣ ಅಂತ ಹೇಳ್ತಾರೆ. ಕಾರಣ ಅಂದ್ರೆ ಇಲ್ಲಿ ಸ್ಥೂಲವಾಗಿಯೂ ತಕೋಬಹುದು. ಇನ್ನೊಂದು ಈ ಆದಿ ಅಂದ್ರೆ ಸೃಷ್ಟಿ ಅಂತ ಬರುತ್ತೆ ನೋಡಿ, ಈ ಸೃಷ್ಟಿ ಮಾಡಿದ ಬ್ರಹ್ಮನಿಗೇನು ಅನಾದಿ, ಲಯ ಮಾಡಿದ ರುದ್ರದೇವರಿಗೇನು ಇವನೇ ಕಾರಣ, ಸೃಷ್ಟಿ ಪ್ರಳಯ ಇವನೇ ಅವರಲ್ಲಿ ನಿಂತು ಮಾಡಿದ್ದ, ಇದಕ್ಕೆ ಕಾರಣನು ಹೀಸ್ ಮೂಲ ಕಾರಣನು ಅವನೇ ಅಂತ. ವಿದೂರ ಆದಾನಾದಿ ಕಾರಣ, ಆದಾನಾದಿ ಕಾರಣ ಇವನೇ ಅಂತ ಹೇಳ್ತಾ ಇದ್ದಾರೆ. ಆದಾನಾದ ಕಾರಣ ಬಾದರಾಯಣ, ಬಾದರಾಯಣ ಅಂಬೋದಕ್ಕೇನು ಅನೇಕ ಅರ್ಥಗಳನ್ನ ಕೊಟ್ಟಿದ್ದಾರೆ. ಬಾದರಾಯಣ ಅಂಬೋ ಪದಕ್ಕೆ ಬಾದರಾಯಣ ಅಂದ್ರೆ ಬದರ ಅಂದ್ರೆ ಚಂದ್ರ ಅಂತ ಅರ್ಥ, ಚಂದ್ರಕ್ಕೆ ಆಶ್ರಯ ಏನಂದ್ರೆ ಆಶ್ರಯನಾದವನು ಅಂತ. ಯಾಕೆಂದ್ರೆ ಚಂದ್ರವಂಶನೇ ನಿರ್ಮೂಲವಾಗ್ತಾ ಇರುತ್ತೆ, ವಿಚಿತ್ರ ವೀರ್ಯನಿಗೆ ಮಕ್ಕಳಿಲ್ಲಂಗೆ ನಿರ್ಮೂಲ ಆದಾಗ ವೇದವ್ಯಾಸರು ಬಂದು ಆ ವಂಶವನ್ನೇ ಉದ್ಧಾರ ಮಾಡಿದ್ದಾರೆ. ಆ ರೀತಿಯಲ್ಲಿನೂ ಚಂದ್ರವಂಶಕ್ಕೆ ಒಂದು ಆಶ್ರಯ ಕೊಟ್ಟಿದ್ದಾನೆ ಅಂತ ಒಂದು ಅರ್ಥ. ಮತ್ತು ಇದಕ್ಕೆ ಬಾದರಾಯಣಗೆ ವಾದರಾಯಣ ಅಂತ ಅರ್ಥ ಮಾಡಿಕೊಂಡು ವಾದ ವಾ ಅಂದ್ರ ವಾಯುದೇವರು, ಧರ ಅಂದ್ರ ಶಂಖಕ್ಕೆ ಅಭಿಮಾನಿಯಾದ ಲಕ್ಷ್ಮೀ ದೇವರು, ಇವರಿಬ್ಬರಿಗೇನು ಆಶ್ರಯನಾದವನು ಅಂತ ಅರ್ಥ ಕೊಡ್ತಾರೆ. ಸ್ಥೂಲದವಾದ ಅರ್ಥ ಬಾದರಿ ಮುಂತಾದ ಋಷಿ, ಅವ್ರ ಶಿಷ್ಯಂದ್ರಿಗೆ ಬಾದರಿ ಅಂತ ಋಷಿ ಇದ್ದಾರೆ, ಅವರಿಗೆಲ್ಲ ಇವರೇ ಆಶ್ರಯನಾಗಿದ್ದಾರೆ ಅಂತಾನು ಬಾದರಾಯಣ ಅಂತ ಹೇಳ್ತಾ ಇದ್ದಾರೆ. ಸೊ ಅನೇಕ ಅರ್ಥಗಳು, ವಾ ಅಂದ್ರೆ ಜ್ಞಾನ ಬಲ ಮುಂತಾದ್ದು ಹೇಳ್ತಾರೆ, ಕುಟಿಲ ಮುಂತಾದ ಇಲ್ಲ ಅದಕ್ಕೇನು ಬಾದರಾಯಣ ಅಂತ ಹೇಳ್ತಾ ಇದ್ದಾರೆ. ಬದ್ರಿಲಿ ಇರ್ತಾರ ಬಾದರಾಯಣ. ಸೊ ಅನೇಕ ಅರ್ಥಗಳ ಹೇಳಿ ಪಾಹಿ ಸತ್ರಾಣ, ಪಾಹಿ ರಕ್ಷಣೆ ಮಾಡು, ಸತ್ರಾಣ ಅಂದ್ರ ಸತ್ ಅಂದ್ರ ವಾಯುದೇವರು, ವಾಯುದೇವರಿಗೆ ರಕ್ಷಣೆ ಮಾಡಿದವನು, ಎಲ್ಲರಿಗೇನು ಅವನು ರಕ್ಷಣೆ ಮಾಡಬೇಕು ಅಂತ ಒಂದು ಅರ್ಥದಲ್ಲಿ ಹೇಳ್ತಾರ. ಸತ್ರಾಣ ಅನ್ಬೋದಕ್ಕೆ, ಸತ್ ಅಂಬೋದಕ್ಕೆ ವಾಯುರು, ತ್ರ ಅಂದ್ರೆ ರಕ್ಷಣ, ಅಣ ಅಂದ್ರ ಅವ್ರ ಚೇಷ್ಟೆಕ್ಕೇನು ಇವನೇ ಕಾರಣ ಆಗಿದ್ದಾನಂತ ಪಾಹಿ ಸತ್ರಾಣ ಅಂತಾನು ಹೇಳ್ತಾ ಇದ್ರು. ಸೊ ಇಲ್ಲಿ ವೇದಪೀಠ ವಿರಿಂಚಿ ಭವ ಶತ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರಾನಾದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತ ಹೇಳ್ತಾರೆ. ಕೃಷ್ಣಾರ್ಪಣಮಸ್ತು.
Your conference recording has stopped.
ಬಹಳ ಚೆಂದ.